ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನಗಾಗಿ ಬಲಿಯಾದ ಹೋ ಕುರಿಮರಿಯೇ, ನನಗಾಗಿ ಬರಲಿರುವ ಹೋ ಯೇಸುವೇ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ. ನನ್ನ ಹುಡುಕಿ ಬಂದಿರುವೆ, ಒಳ್ಳೆ ಕುರುಬನಾಗಿ ನನಗಾಗಿ ಪ್ರಾಣವನ್ನೇ ಕೊಟ್ಟೆ. ತಪ್ಪಿ ಹೋದ ನನ್ನ ಹುಡುಕಿ ಬಂದಿರುವೆ, ಒಳ್ಳೆ ಕುರುಬನಾಗಿ ನನಗಾಗಿ ಪ್ರಾಣವನ್ನೇ ಕೊಟ್ಟೆ. ಏನು ಕೊಡಲಿ ಯೇಸುವೆ ನಿನ್ನ ಶ್ರೇಷ್ಠವಾದ ಪ್ರೀತಿಗೆ, ಶುದ್ಧವಾದ ಹೃದಯವು ನಿನಗರ್ಪಿಸುವೆ. ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ. ತಬ್ಬಲಿಯಾಗಿರುವೆ ಬಂಧು ಬಲಗವಾಗಿ ನನ್ನ ಜೊತೆ ಬಂದಿರುವೆ, ತಂದೆ ತಾಯಿಲ್ಲದೆ ತಬ್ಬಲಿಯಾಗಿರುವೆ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಎರಡು ಪಾಲು ನಿನ್ನ ಆತ್ಮನನ್ನ ಅನುಗ್ರಹಿಸು. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಈ ದಿನದಲ್ಲಿ ನಾವು ಕಲಿಯಲು ಹೋಗುವಂಥ ವಿಷಯವೇನೆಂದರೆ ಎರಡು ಅರಸುಗಳು 4:1-7 ಈ ದಿನದಲ್ಲಿ ನಾವು ಧ್ಯಾನಿಸುವವರಾಗಿದ್ದೇವೆ. ಈ ವಾಕ್ಯ ಭಾಗ್ಯವನ್ನು ಧ್ಯಾನಿಸುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ ದೇವ, ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನೀನು ಆತ್ಮನ ಮುಖಾಂತರವಾಗಿ ಮಾತನಾಡು ಸ್ವಾಮಿ. ನಿನ್ನ ವಾಕ್ಯಗಳಿಂದ ತುಂಬಿಸು. ಪರಿಶುದ್ಧಾತ್ಮನು ಸ್ವಾಮಿ ನಮ್ಮನ್ನು ಸತ್ಯದ ಕಡೆಗೆ ನಡೆಸಲಿ. ಆ ನಿಮಿತ್ತವಾಗಿ ನಾವೆಲ್ಲರೂ ಈ ಒಂದು ಭಾಗದಿಂದ ಸತ್ಯವನ್ನು ಹರಿತುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗಿ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಕೇಳುಗರೆ, ಎರಡು ಅರಸುಗಳು 4:1 ನಾವು ಗಮನಿಸುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಒಂದು ದಿವಸ ಪ್ರವಾದಿ ಮಂಡಳಿಯಲ್ಲೊಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನೆಂಬುದು ನಿನಗೆ ಗೊತ್ತುಂಟಲ್ಲ, ಸಾಲ ಕೊಟ್ಟವನು ನನ್ನ ಇಬ್ಬರು ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಎಲೀಷನ ಬಳಿಯಲ್ಲಿ ಮೊರೆಯಿಟ್ಟಳು. ಈ ಒಂದು ವಾಕ್ಯವನ್ನು ನಾವು ಗಮನಿಸುವುದಾದರೆ ಈ ಒಂದು ವಾಕ್ಯದಲ್ಲಿ ಎಲೀಷ ಒಬ್ಬ ಪ್ರವಾದಿ, ಎಲೀಷನ ಬಳಿಯಲ್ಲಿ ಒಬ್ಬ ವಿಧವೆ, ಅಂದರೆ ಎಲೀಷನ ಪ್ರವಾದಿ ಮಂಡಳಿಯಲ್ಲಿ ಕಲಿಯುತ್ತಿದ್ದ ಒಬ್ಬ ಪ್ರವಾದಿಯ ಹೆಂಡತಿ. ಪ್ರವಾದಿಯ ಹೆಂಡತಿ ಎಲೀಷನ ಬಳಿಗೆ ಬಂದು, ನನ್ನ ಗಂಡ ಪ್ರವಾದಿಯಾಗಿದ್ದನು, ಅವನು ನಿಮ್ಮ ಪ್ರವಾದಿ ಮಂಡಳಿಯಲ್ಲಿ ಕಲಿಯುತ್ತಿದ್ದನು, ಅವನು ಈಗ ತೀರಿ ಹೋಗಿದ್ದಾನೆ, ನಾನು ಈಗ ವಿಧವೆಯಾಗಿದ್ದೇನೆ. ಆದರೆ ಇಲ್ಲಿ ಆ ಪ್ರವಾದಿ ಹೇಗೆ ತೀರಿಕೊಂಡನು ಎಂಬುದಾಗಿ ಸತ್ಯವೇದದಲ್ಲಿ ತಿಳಿಸಿಲ್ಲ. ಬಹುಶಃ ಒಂದು ವೇಳೆ ಅಕಾಲಿಕ ಮರಣಕ್ಕೆ ತುತ್ತಾಗಿರಬಹುದು, ಅಥವಾ ರಾಣಿ ಇಜಬೆಳಳ ಕಾಲದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ, ಅವಳು ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಪ್ರವಾದಿಗಳನ್ನು ಅವಳು ಕೊಲ್ಲಿಸಿದಳು. ಯಾಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 1 Kings 18:4 ಓದುವುದಾದರೆ ಅಲ್ಲಿ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ, ಇಜಬೆಳಳು ಯೆಹೋವನ ಪ್ರವಾದಿಗಳನ್ನು ಸಂಹರಿಸುತ್ತಿದ್ದಳು ಎಂಬುದಾಗಿ ತಿಳಿಸುತ್ತದೆ. ಬಹುಶಃ ಈ ಕಾಲಘಟ್ಟದಲ್ಲಿ ಪ್ರವಾದಿ ಮರಣ ಹೊಂದಿರಬಹುದು. ಇದೇ ಕಾಲಘಟ್ಟದಲ್ಲಿ ಎಲಿಯನನ್ನು ಕೊಲೆ ಮಾಡಲು ಇದೇ ಇಜಬೆಲ್ ರಾಣಿಯು ಅನೇಕ ಪ್ರಯತ್ನವನ್ನು ಮಾಡಿದಳು, ಆದರೆ ಅದು ಸಾಧ್ಯವಾಗಲಿಲ್ಲ. ಆದರೆ ಇಲ್ಲಿ ಈ ಒಂದು ಪ್ರವಾದಿ ಯಾವ ರೀತಿಯಲ್ಲಿ ಮರಣ ಹೊಂದಿದನು ಎಂಬುದಾಗಿ ನಮಗೆ ಯಾರಿಗೂ ಸಹ ಗೊತ್ತಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ತಿಳಿಸುವಂಥದ್ದಾಗಿದೆ, ಈ ಒಂದು ಪ್ರವಾದಿ ಮರಣ ಹೊಂದಿದ್ದಾನೆ. ಈಗ ಪ್ರವಾದಿಯ ಹೆಂಡತಿ ಒಬ್ಬ ಬಡ ವಿಧವೆಯಾಗಿದ್ದಾಳೆ, ಅವರಿಗೆ ಯಾರೂ ಸಹ ದಿಕ್ಕಿಲ್ಲದೇ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಬಡ ವಿಧವೆ ಪ್ರವಾದಿಯಾದ ಎಲಿಯನ ಬಳಿಗೆ ಬರುವಂಥಳಾಗಿದ್ದಾಳೆ. ಇಲ್ಲಿ ಎಲೀಷನ ಬಳಿಗೆ ಬಂದು, ನಿನ್ನ ಗಂಡ, ಅಂದರೆ ಆತನ ಜೊತೆಯಲ್ಲಿ ಕೆಲಸ ಮಾಡತಕ್ಕಂತಹ ಪ್ರವಾದಿ ಮಂಡಳಿಯಲ್ಲಿ ಕೆಲಸ ಮಾಡತಕ್ಕಂತಹ ನನ್ನ ಗಂಡ ಪ್ರವಾದಿ ತೀರಿಕೊಂಡಿದ್ದಾನೆ, ಆದರೆ ನಿನಗೆ ಗೊತ್ತಿರುವ ಹಾಗೆ ಆತನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು ಎಂಬುದಾಗಿ ಅವಳು ಎಲೀಷನ ಬಳಿಯಲ್ಲಿ ತಿಳಿಸುವಂತಳಾಗಿದ್ದಾಳೆ. ಯಾಕೆ ಇಲ್ಲಿ ಈ ಪ್ರವಾದಿಯ ಹೆಂಡತಿ ಇದನ್ನೆಲ್ಲ ಪ್ರವಾದಿ ಎಲೀಷನಿಗೆ ಬಂದು ಹೇಳುತ್ತಿದ್ದಾಳೆ ಅಂದರೆ, ಆ ಪ್ರವಾದಿಯು ಎಲೀಷನ ಪ್ರವಾದಿಯ ಮಂಡಳಿಯಲ್ಲಿ ಕೆಲಸ ಮಾಡುತ್ತಿದ್ದನು, ಕಲಿಯುವಂಥವನಾಗಿದ್ದನು, ಅವನು ಸ್ವಬ ಒಬ್ಬ ಪ್ರವಾದಿಯಾಗಿದ್ದನು. ಅದಕ್ಕೆ ದೇವರ ವಾಕ್ಯದಲ್ಲಿ ತಿಳಿಸುತ್ತದೆ, ನಿನ್ನ ಸೇವಕನಾದ ನನ್ನ ಗಂಡನು ಎಂಬುದಾಗಿ ಅವಳು ಪ್ರವಾದಿಯಾದ ಎಲೀಷನನ್ನು ಕುರಿತು ತಿಳಿಸುವಂಥವಳಾಗಿದ್ದಾಳೆ. ಅದಕ್ಕಾಗಿಯೇ ಎಲೀಷನ ಬಳಿಗೆ ಆ ಬಡ ವಿಧವೆ ಬಂದು ತನ್ನ ಕಷ್ಟಗಳನ್ನು ಪ್ರವಾದಿಯ ಹತ್ತಿರ ಹೇಳಿಕೊಳ್ಳುವಂಥವಳಾಗಿದ್ದಾಳೆ. ಸಾಮಾನ್ಯವಾಗಿ ನಾವು ನೋಡುವಂಥವರಾಗಿದ್ದೇವೆ, ಕಷ್ಟಗಳು ಬಂದಾಗ ನಾವು ಯಾರ ಬಳಿಗೆ ಹೋಗ್ತಕ್ಕಂಥವರಾಗಿದ್ದೇವೆ ಅಂದರೆ, ನಮಗೆ ಯಾರು ಹೆಚ್ಚು ಹತ್ತಿರವಾಗಿರ್ತಕ್ಕಂಥವರಾಗಿದ್ದಾರೋ ಅವರ ಬಳಿಗೆ ನಾವು ಹೋಗ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ಈ ಒಂದು ಬಡ ವಿಧವೆ ಪ್ರವಾದಿಯಾದ ಎಲೀಷನ ಬಳಿಗೆ ಹೋಗುವಂಥವಳಾಗಿದ್ದಾರೆ. ಸಮಸ್ಯೆ ಏನೆಂದರೆ, ನನ್ನ ಗಂಡ ಒಬ್ಬ ಪ್ರವಾದಿಯಾಗಿದ್ದನು, ಅವನು ತೀರಿ ಹೋಗಿದ್ದಾನೆ, ಈಗ ಸಾಲ ಕೊಟ್ಟವರು ನನ್ನ ಇಬ್ಬರು ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗಲು ಬಂದಿದ್ದಾರೆ, ದಯವಿಟ್ಟು ಆ ಒಂದು ದಾಸತ್ವದಿಂದ ಬಿಡಿಸು, ಅಥವಾ ಆ ಸಾಲವನ್ನು ಹೇಗಾದರೂ ಮಾಡಿ ತೀರಿಸಬೇಕು, ಅದಕ್ಕೋಸ್ಕರ ಸಹಾಯ ಮಾಡು ಎಂಬುದಾಗಿ ಪ್ರವಾದಿಯಾದಂಥ ಎಲೀಷನ ಬಳಿಗೆ ಈ ಬಡ ವಿಧವೆ ಬಂದು ಹೇಳುವಂಥವಳಾಗಿದ್ದಾಳೆ. ಎಂದರೆ ಈ ವಿಧವೆಗೆ ತುಂಬ ಸಾಲ ಇದ್ದಿರಬಹುದು. ಬಹುಶಃ ಆ ಪ್ರವಾದಿ ತಾನು ಸಾಯುವುದಕ್ಕಿಂತ ಮೊದಲು ಅಧಿಕವಾದಂಥ ಸಾಲವನ್ನು ಮಾಡಿರಬಹುದು. ಆ ಸಾಲವನ್ನು ತೀರಿಸಲು ಸಾಧ್ಯವಿಲ್ಲದ ಕಾರಣದಿಂದ ಸಾಲ ಕೊಟ್ಟವನು ಆ ವಿಧವೆಯ ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗಲು ಬರುವವನಾಗಿದ್ದಾನೆ. ಈ ಒಂದು ಗಂಭೀರವಾದ ಸಮಸ್ಯೆಯನ್ನು ಪ್ರವಾದಿ ಮಂಡಳಿಯಲ್ಲಿ ಸೇವಕನಾಗಿದ್ದಂತಹ ಪ್ರವಾದಿಯ ಹೆಂಡತಿ ಎದುರಿಸುತ್ತಿರುವಂಥವಳಾಗಿದ್ದಾಳೆ. ಈ ಸಮಸ್ಯೆಯನ್ನು ಅವಳು ಯಾರ ಬಳಿಗೂ ಹೇಳಿಕೊಳ್ಳಲಾಗದೆ ಹೇಗೆ ಹೇಳಬೇಕು ಎನ್ನುವುದನ್ನು ತಿಳಿಯದೇ ಇರುವಂಥ ಸಂದರ್ಭದಲ್ಲಿ ನೇರವಾಗಿ ಅವಳು ಪ್ರವಾದಿಯಾದಂಥ ಎಲೀಷನ ಬಳಿಗೆ ಬಂದು ಹೇಳುವಂಥವಳಾಗಿದ್ದಾಳೆ. ಹೌದು ಪ್ರಿಯ ಕೇಳುಗರೆ, ಹಾಗಾದರೆ ಪ್ರವಾದಿ ಎಂದರೆ ಯಾರು? ಪ್ರವಾದಿ ಎಂದರೆ ದೇವರಿಂದ ಕರೆಯಲ್ಪಟ್ಟು ದೇವರು ನೀಡುವಂತಹ ಸಂದೇಶವನ್ನು ಜನರಿಗೆ ವರ್ಗಾಯಿಸುವಂತಹ ಒಬ್ಬ ದೇವರ ದೂತನು ಎಂಬುದಾಗಿಯೂ ಸಹ ನಾವು ಹೇಳಬಹುದಾಗಿದೆ. ಈ ಎಲೀಷ ಪ್ರವಾದಿ ಎಲಿಯ ಪ್ರವಾದಿಯ ಶಿಷ್ಯನಾಗಿದ್ದನು. ನಮಗೆಲ್ಲರೂ ಗೊತ್ತಿದೆ ಎಲಿಯ ಪ್ರವಾದಿಯ ವಿಚಾರವಾಗಿ. ಅವನು ಕಾರ್ಮೆಲ್ ಬೆಟ್ಟದ ಮೇಲೆ ನಿಜ ದೇವರು ಯಾರು ಎನ್ನುವುದನ್ನು ಸುಳ್ಳು ಪ್ರವಾದಿಗಳಾದಂಥ ಬಾಳ್ ದೇವತೆಯನ್ನು ಆರಾಧಿಸುವಂತಹ ಜನಗಳಿಗೆ ನಮ್ಮ ದೇವರು ನಿಜ ದೇವರು, ಪರಲೋಕದಿಂದ ಅಗ್ನಿಯನ್ನು ಕಳಿಸುವಂಥ ದೇವರು ಎಂಬುದನ್ನು ತೋರಿಸಿದನು. ಇಂಥ ಎಲಿಯ ಪ್ರವಾದಿಯ ಶಿಷ್ಯನು ಯಾರೆಂದರೆ ಈ ಎಲೀಷ ಪ್ರವಾದಿ. ಎಲಿಯನು ದೇವರಿಂದ ಕರೆಯಲ್ಪಟ್ಟು ಅವನು ಸಹ ಯೂದ ದೇಶದಲ್ಲಿ ಒಬ್ಬ ದೊಡ್ಡ ಪ್ರವಾದಿಯಾಗಿ ದೇವರ ಕೆಲಸವನ್ನು ಮಾಡುವವನಾಗಿದ್ದನು. ಈ ಎಲೀಷನು ಸಹ ಆತನ ಜೊತೆಯಲ್ಲಿ ಕೆಲಸ ಮಾಡುವಂಥವನಾಗಿದ್ದನು. ಇಂಥ ಎಲಿಯ ಪ್ರವಾದಿಯ ಜೊತೆಯಲ್ಲಿ ಈ ಎಲೀಷನು ಸೇವೆಯನ್ನು ಆರಂಭಿಸುವಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಆರಂಭಿಸುವಂಥವನಾಗಿದ್ದಾನೆ ಎಂದರೆ ಎರಡು ಅರಸುಗಳು 2:9 ತಿಳಿಸುತ್ತದೆ. ಎಲಿಯನು ಎಲೀಷನನ್ನು, ನೀನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಬೇಡಿಕೊಳ್ಳುತ್ತೀ ಹೇಳು ಎಂದು ಕೇಳಲು, ಅದಕ್ಕೆ ಎಲೀಷನು, ನನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲು ಅನುಗ್ರಹಿಸು ಎಂದು ಬೇಡಿಕೊಂಡು ನಿಮ್ಮದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಇಲ್ಲಿ ಎಲಿಯನು ಎಲೀಷನನ್ನು, ಎರಡರಷ್ಟು ನಿನ್ನ ಆತ್ಮವನ್ನು ನನಗೆ ಕೊಡು ಎಂದು ಬೇಡಿಕೊಳ್ಳುವಂತೆವನಾಗಿದ್ದಾನೆ. ಎಲೀಷ ಅಂದರೆ ಅಭಿಷಕ್ತನು ಎಂಬುದಾಗಿ ಅರ್ಥವನ್ನು ಕೊಡತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ದೇವರು ನನ್ನ ರಕ್ಷಕನು ಎಂಬುವ ಅರ್ಥವನ್ನು ಸಹ ನೀಡುವಂಥದ್ದಾಗಿದೆ. ಹೇಗೆ ಮೆಸ್ಸಿಯನು ಎಂದರೆ ಅಭಿಷಕ್ತನು ಎಂಬುದಾಗಿ ಅರ್ಥವನ್ನು ನೀಡುವಂಥದ್ದಾಗಿದೆಯೋ, ಹಾಗೆ ಎಲೀಷ ಅಂದರೆ ಅದೇ ಅರ್ಥವನ್ನು ನೀಡುವಂಥದ್ದಾಗಿದೆ. ಎಲೀಷನು ಕ್ರಿಸ್ತನ ಒಂದು ಛಾಯೆಯಾಗಿ ಕೆಲಸ ಮಾಡಿದನು ಎಂಬುದನ್ನು ನಾವು ನೋಡಬಹುದಾಗಿದೆ. ಹೌದು ಪ್ರಿಯ ಕೇಳುಗರೆ, ಹೇಗೆ ಕ್ರಿಸ್ತನು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಪರಿಶುದ್ಧಾತ್ಮ ಭರಿತರಾಗಿ ಸೇವೆಯನ್ನು ಆರಂಭಿಸಿದನೋ, ಅದೇ ರೀತಿಯಾಗಿ ಈ ಎಲೀಷ ಪ್ರವಾದಿಯು ಸಹ ಎಲಿಯನ ಆತ್ಮದಿಂದಲೋ ಬಲದಿಂದಲೋ ತನ್ನ ಸೇವೆಯನ್ನು ಆರಂಭಿಸಿದನು. ಅಂದರೆ ಇಲ್ಲಿ ಪ್ರವಾದಿ ಮಂಡಳಿಯಲ್ಲಿ ಕೆಲಸ ಮಾಡುತ್ತಿದ್ದ ಪ್ರವಾದಿಯ ಹೆಂಡತಿಯ ಸಮಸ್ಯೆ ಏನೆಂದರೆ, ತನ್ನ ಗಂಡ ಈಗಾಗಲೇ ತೀರು ಹೋಗಿದ್ದಾನೆ. ಆದ್ದರಿಂದ ತನ್ನ ಸಮಸ್ಯೆಯನ್ನು ಪ್ರವಾದಿ ಎಲಿಯನಿಗೆ ಹೇಳುವುದರ ಮೂಲಕವಾಗಿ ಆ ಸಮಸ್ಯೆಯಿಂದ ನನ್ನ ಕುಟುಂಬವನ್ನು ರಕ್ಷಿಸುವಂತೆಯೂ, ಆ ಸಾಲದ ಸಮಸ್ಯೆಯನ್ನು ತೀರಿಸಿ ತನ್ನ ಮಕ್ಕಳನ್ನು ಆ ದಾಸತ್ವದಿಂದ ಬಿಡಿಸುವಂತೆಯೂ ಪ್ರವಾದಿಯಾದ ಎಲೀಷನ ಬಳಿಯಲ್ಲಿ ಬಂದು ಅವಳು ಕೇಳುವಂಥವಳಾಗಿದ್ದಾಳೆ. ಇಲ್ಲಿ ದಾಸತ್ವ ಎಂಬುದನ್ನು ಪಾಪಕ್ಕೆ ಹೋಲಿಸಬಹುದಾಗಿದೆ. ಹೇಗೆ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದಾಗ ದೇವರು ಅವರನ್ನು ಮೋಶೆಯ ಮೂಲಕವಾಗಿ ಬಿಡಿಸಿಕೊಂಡು ಬಂದು ಅವರನ್ನು ಕಾನಾನ್ ದೇಶಕ್ಕೆ ನಡೆಸಿದನು, ಅದೇ ರೀತಿಯಲ್ಲಿ ಈ ಕುಟುಂಬವು ಸಹ ಇವಾಗ ದಾಸತ್ವದಲ್ಲಿದೆ. ಅವರನ್ನು ಬಿಡಿಸುವಂತೆ ಪ್ರವಾದಿ ಎಲೀಷನನ್ನು ಆ ಬಡ ವಿಧವೆ ಬಂದು ಕೇಳಿಕೊಳ್ಳುವಂಥವಳಾಗಿದ್ದಾಳೆ. ಯೇಸು ಸ್ವಾಮಿಯು ಸಹ ಈ ಲೋಕದಲ್ಲಿರುವಾಗ ಪರ್ವತದ ಪ್ರಸಂಗದಲ್ಲಿ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ ಹೇಳಿದನು. ಯೆರೆಮೀಯನ ಪ್ರವಾದನ ಗ್ರಂಥ 33:3 ನಾವು ಗಮನಿಸುವುದಾದರೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗುಣಾರ್ಥಗಳನ್ನು ಗೋಚರಪಡಿಸುವೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಿರುವುದನ್ನು ನಾವು ನೋಡುವಂತೆವರಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ಯಾವುದಾದರೂ ಸಮಸ್ಯೆಗಳು ಬಂದಾಗ ನಾವು ನಮ್ಮ ಸಂಬಂಧಿಕರಿಗೆ, ಬಂಧು ಬಾಂಧವರಿಗೆ ತಿಳಿಸುವುದಕ್ಕಿಂತ ಮೊದಲು ದೇವರಿಗೆ ನಾವು ತಿಳಿಸಬೇಕು. ಅನೇಕ ಸಂದರ್ಭದಲ್ಲಿ ನಾವು ದೇವರಿಗೆ ತಿಳಿಸುವುದಕ್ಕಿಂತ ಬದಲಾಗಿ ನಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ನಮ್ಮ ನೆರೆಯವರಿಗೆ ತಿಳಿಸಲು ಓಡಿ ಹೋಗುವಂತವರಾಗಿದ್ದೇವೆ. ನಾವು ಯಾವಾಗ ದೇವರ ಬಳಿಯಿಂದ ಓಡಿ ಹೋಗ್ತಕ್ಕಂಥವರಾಗಿದ್ದೇವೋ ಆಗ ದೇವರು ನಮಗೆ ಉತ್ತರವನ್ನು ಕೊಡುವುದಿಲ್ಲ. ನಾವು ಯಾವಾಗ ದೇವರ ಬಲಿಯಲ್ಲಿ ಕೇಳಿಕೊಳ್ಳುವಂಥವರಾಗಿದ್ದೇವೋ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಲು ಸಿದ್ಧನಾಗಿರುತ್ತಾನೆ. ಆ ಪ್ರಾರ್ಥನೆಗೆ ಉತ್ತರವನ್ನು ನೀಡಲು ಯಾವಾಗಲೂ ಸಿದ್ಧನಾಗಿದ್ದು ಆತೊರೆಯುವಂತನಾಗಿದ್ದಾನೆ. ಎಲ್ಲ ಸಮಯದಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ವೇಳೆಯಲ್ಲಿಯೂ ಆತನು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡಲು ಸಿದ್ಧನಾಗಿದ್ದಾನೆ. ಅದಕ್ಕಾಗಿಯೇ ದೇವರು ಮತ್ತಾಯನು ಬರೆದ ಸುವಾರ್ತೆ 11:28 ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವನು ಎಂಬುದಾಗಿ ದೇವರು ಕರೆಯುವವನಾಗಿದ್ದಾನೆ. ಅಂದರೆ ನಿಮ್ಮಲ್ಲಿ ಯಾವುದೇ ಸಮಸ್ಯೆಗಳಿರಬಹುದು ಅಥವಾ ಯಾವುದೇ ಕಷ್ಟಗಳಿರಬಹುದು, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕೊಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ನಮ್ಮ ಪ್ರತಿಯೊಬ್ಬೊಬ್ಬರನ್ನು ಕರೆಯುವಂತೆವನಾಗಿದ್ದಾನೆ. ಕ್ರಿಸ್ತನು ನಮ್ಮನ್ನು ಕರೆಯುವವನಾಗಿದ್ದಾನೆ. ನೀವು ಆರ್ಥಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಿರಬಹುದು, ದೈಹಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಿರಬಹುದು, ಆತ್ವಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಿರಬಹುದು ಅಥವಾ ಮಾನಸಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಿರಬಹುದು, ಬೇರೆ ಯಾವುದೇ ಸಮಸ್ಯೆಗಳಲ್ಲಿರಬಹುದು, ದೇವರು ನಮ್ಮನ್ನು ಕರೆಯುವಂತವನಾಗಿದ್ದಾನೆ. ನನ್ನ ಮಗಳೇ, ನನ್ನ ಮಗನೇ, ಬಾ, ನನ್ನ ಬಳಿಗೆ ಬಂದು ನಿನ್ನ ಸಮಸ್ಯೆಗಳನ್ನು ಹೇಳು, ನಾನು ನಿನಗೆ ವಿಶ್ರಾಂತಿಯನ್ನು, ನಾನು ನಿನಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡುತ್ತೇನೆ ಎಂಬುದಾಗಿ ದೇವರು ಕರೆಯುವವನಾಗಿದ್ದಾನೆ. ಅದನ್ನೇ ನಾವು ಯೆರೆಮೀಯ ಪ್ರವಾದನೆ ಗ್ರಂಥ 19:12-13 ನೋಡುವಂತೆವರಾಗಿದ್ದೇವೆ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರಕುವೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ದೇವರು ನಮ್ಮನ್ನು ಕರೆಯುವವನಾಗಿದ್ದಾನೆ. ಅದೇ ರೀತಿಯಲ್ಲಿ ಇಲ್ಲಿ ಈ ಬಡ ವಿಧವೆ ತನ್ನ ಕಷ್ಟಗಳನ್ನು ಹೇಳಲು ಪ್ರವಾದಿಯಾದಂಥ ಎಲೀಷನ ಬಳಿಗೆ ಬರುವವಳಾಗಿದ್ದಾಳೆ. ಪ್ರವಾದಿಯನ್ನು ಹುಡುಕಿಕೊಂಡು ಬಂದು ಆತನನ್ನು ಕರೆಯುವವಳಾಗಿದ್ದಾಳೆ. ಅವನ ಬಳಿಯಲ್ಲಿ ತನ್ನ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಳ್ಳುವವಳಾಗಿದ್ದಾಳೆ. ಅದೇ ರೀತಿಯಲ್ಲಿ ಪ್ರವಾದಿಯೂ ಸಹ ಅವಳ ಸಮಸ್ಯೆಗಳಿಗೂ ಅವಳಲ್ಲಿದ್ದಂಥ ಕಷ್ಟಗಳನ್ನು ಕೇಳಿ ಸರಿಯಾದ ಉತ್ತರವನ್ನು ನೀಡುವವನಾಗಿದ್ದಾನೆ. ಅದನ್ನು ನಾವು 2 Kings 4:2 ಓದಬೇಕಾದರೆ ಆ ಪ್ರವಾದಿಯಾದಂತಹ ಎಲೀಷನು ಅವಳ ಬಳಿಗೆ ಬಂದಾಗ ಕೇಳುವಂತಹ ಪ್ರಶ್ನೆ ಏನೆಂದರೆ, ಆ ಮೊದಲ ಪ್ರಶ್ನೆಯನ್ನು ನಾವು ಉತ್ತಮ ರೀತಿಯಲ್ಲಿ ಅನೇಕ ಸಂದರ್ಭದಲ್ಲಿ ಕೇಳಿದ್ದೇವೆ. ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕು ಅನ್ನುತ್ತೀ, ನಿನ್ನ ಮನೆಯಲ್ಲಿ ಏನಿರುತ್ತದೆ ಎಂದು ಕೇಳುವವನಾಗಿದ್ದಾನೆ. ಎಲೀಷ ಪ್ರವಾದಿ ಕೇಳಿದ ಈ ಪ್ರಶ್ನೆಯನ್ನು ಇಂದು ಅನೇಕ ಜನರು ಕೇಳುವುದಿಲ್ಲ. ಯಾಕೆಂದರೆ ಈ ಪ್ರಶ್ನೆಯನ್ನು ನಾವು ಕೇಳುವುದಾದರೆ, ನಿಮಗೆ ಯಾವ ಸಮಸ್ಯೆ ಇದೆ, ನನ್ನಿಂದ ನಿಮಗೆ ಏನಾಗಬೇಕಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಮತ್ತೊಬ್ಬರಿಗೆ ಕಷ್ಟದಲ್ಲಿರ್ತಕ್ಕಂಥ ನೋವಿನಲ್ಲಿರ್ತಕ್ಕಂಥ ಜನರಿಗೆ ಕೇಳುವುದಾದರೆ ಅನೇಕ ಸಮಸ್ಯೆಗಳನ್ನು ನಾವು ಪರಿಹರಿಸಬಹುದು. ಈ ಪ್ರಶ್ನೆಯನ್ನು ಇಂದು ಅನೇಕರು ಕೇಳುವುದಿಲ್ಲ. ಯಾರಾದರೂ ನಮ್ಮ ಸ್ನೇಹಿತರು, ಬಂಧು ಬಾಂಧವರು ಕಷ್ಟದಲ್ಲಿರುವಾಗ ಇಂಥ ಪ್ರಶ್ನೆಯನ್ನು ಕೇಳುವುದು ಬಹು ಮುಖ್ಯವಾಗಿದೆ. ನಿನ್ನ ಸಮಸ್ಯೆ ಏನು? ಯಾಕೆ ದುಃಖದಲ್ಲಿದ್ದೀಯಾ? ನಾನು ನಿನಗೆ ಹೇಗೆ ಸಹಾಯ ಮಾಡಲಿ? ನಿನಗೆ ಏನು ಬೇಕು ಅನ್ನುವಂತಹ ಸಂತೈಸುವಿಕೆಯ ಸಮಾಧಾನದ ಮಾತುಗಳನ್ನು ಕೇಳಿದಾಗ ಅವರಲ್ಲಿ ಒಂದು ಭಾರ ಕಡಿಮೆ ಆಗ್ತಕ್ಕಂಥದ್ದಾಗಿದೆ. ಅವರ ಮುಖದಲ್ಲಿ ಒಂದು ಮಂದಹಾಸ ಬರ್ತಕ್ಕಂಥದ್ದಾಗಿದೆ. ಸಂತೋಷ, ಉತ್ಸಾಹ ಅವರಲ್ಲಿ ಬರುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಇಲ್ಲಿ ಪ್ರವಾದಿಯಾದಂತಹ ಎಲೀಷನು ಆಕೆಯನ್ನು ನೋಡಿ ಕೇಳುವಂಥವನಾಗಿದ್ದಾನೆ. ನಾನು ನಿನಗೆ ಏನು ಮಾಡಬೇಕೆನ್ನುತ್ತಿ, ನಿನ್ನ ಮನೆಯಲ್ಲಿ ಏನಿದೆ ಎಂಬುದಾಗಿ ಆತನು ಕೇಳುವಂಥವನಾಗಿದ್ದಾನೆ. ನನ್ನ ಮನೆಯಲ್ಲಿ ಏನಿದೆ ಹೇಳು, ಅದರ ಮೂಲಕವಾಗಿ ನಿನ್ನ ಸಮಸ್ಯೆಗಳಿಗೆ ಅದ್ಭುತ ಕಾರ್ಯಗಳನ್ನು ಮಾಡ್ತಕ್ಕಂಥನಾಗಿದ್ದೇನೆ. ನಿನ್ನ ಎಲ್ಲ ಸಮಸ್ಯೆಗಳನ್ನು ಅದರ ಮೂಲಕವಾಗಿ ನಾನು ಪರಿಹರಿಸುತ್ತೇನೆ. ಏನಿದೆ ನಿನ್ನ ಮನೆಯಲ್ಲಿ ಹೇಳು ಎಂಬುದಾಗಿ ಪ್ರವಾದಿಯಾದಂಥ ಎಲೀಷನು ಆ ಬಡ ವಿಧವೆಯನ್ನು ಕೇಳುವಂಥವನಾಗಿದ್ದಾನೆ. ಎಲೀಷೆಯಲ್ಲಿ ತನ್ನ ಗುರುವಾದಂಥ ಪ್ರವಾದಿಯಾಗಿದ್ದಂಥ ಎಲಿಯನನ್ನು ನೆನೆಸಿಕೊಳ್ಳುವಂಥವನಾಗಿದ್ದಾನೆ. ಯಾಕೆಂದರೆ 1 Kings 17:17 ಆ ಚಿರಪತ್ ಅಂತಕ್ಕಂಥ ಊರಿನ ಆ ವಿಧವೆ ಮನೆಯಲ್ಲಿ ಮಾಡಿದಂತಹ ಅದ್ಭುತದ ಬಗ್ಗೆ ನಮಗೆಲ್ಲರಿಗೂ ಸಹ ತಿಳಿದಿದೆ. ಹೌದು ಪ್ರಿಯ ಕೇಳುಗರೆ, ಆ ವಿಧವೆಯ ಮನೆಯಲ್ಲಿ ಮೊದಲು ಆ ವಿಧವೆಗೆ ತನಗಿದ್ದಂಥ ಸ್ವಲ್ಪ ಹಿಟ್ಟು ಎಣ್ಣೆಯ ಮೂಲಕವಾಗಿ ರೊಟ್ಟಿಯನ್ನು ಮಾಡಿ ಎಲಿಯ ಪ್ರವಾದಿಗೆ ನೀಡುವವಳಾಗಿದ್ದಾಳೆ. ಆನಂತರ ದೇವರು ಆ ಕುಟುಂಬವನ್ನು ಯಾವ ರೀತಿಯಲ್ಲಿ ಆಶೀರ್ವದಿಸಿದನು ಅನ್ನುವಂಥ ವಿಚಾರವನ್ನು ನಾವು ಈಗಾಗಲೇ ಕಲಿತಿದ್ದೇವೆ. ಆ ಆಶೀರ್ವಾದದೊಂದಿಗೆ ನಾವು ನೋಡಬೇಕಾದರೆ, ಯಾವಾಗ ಆ ಬಡ ವಿಧವೆ ಇರತಕ್ಕಂತಹ ಹಿಟ್ಟು ಎಣ್ಣೆಯಲ್ಲಿ ಪ್ರವಾದಿಯಾದಂಥ ಎಲಿಯನಿಗೆ ಆ ಒಂದು ರೊಟ್ಟಿಯನ್ನು ಮಾಡಿಕೊಳ್ಳುವಂಥವಳಾಗಿದ್ದಾಳೋ, ಆ ಸಂದರ್ಭದಲ್ಲಿ ಆ ಊರಿನಲ್ಲಿ ಆ ಒಂದು ಸ್ಥಳದಲ್ಲಿ ಬರ ಮುಗಿಯುವವರೆಗೂ ಸಹ ಎಣ್ಣೆ ಮತ್ತು ಹಿಟ್ಟು ಎರಡೂ ಸಹ ಮುಗಿಯಲಿಲ್ಲ ಎಂಬುದಾಗಿ ನಾವು ಓದುವಂತೆಯವರಾಗಿದ್ದೇವೆ. ಅದೇ ರೀತಿಯಾಗಿ ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ, 2 ರೊಟ್ಟಿ 5 ಮೀನುಗಳನ್ನು 5,000 ಜನರಿಗೆ ದೇವರು ಯೇಸು ಸ್ವಾಮಿ ಉಣಬಡಿಸಿದನು ಎಂಬುದನ್ನು ನಾವು ಇಲ್ಲಿ ನೆನೆಸಿಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ ಒಂದು ದೊಡ್ಡ ಅದ್ಭುತ ಕಾರ್ಯಗಳನ್ನು ಇಲ್ಲಿ ಎಲೀಷ ಪ್ರವಾದಿ ಈ ವಿಧವೆಯ ಮನೆಯಲ್ಲಿ ಮಾಡುವುದಕ್ಕಿಂತ ಮೊದಲು ಅವನು ಕೇಳುವಂತೆವನಾಗಿದ್ದಾನೆ, ನಿನ್ನ ಮನೆಯಲ್ಲಿ ಏನಿದೆ, ನಾನು ಏನು ಮಾಡಲಿ ಎಂದು ಕೇಳುವಂತೆವನಾಗಿದ್ದಾನೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 2 ಅರಸುಗಳು 4:2 ಓದುವುದಾದರೆ, ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಹೆಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಕೆ ಹೇಳುವವಳಾಗಿದ್ದಾಳೆ, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಹೆಣ್ಣೆ ಹೊರತಾಗಿ ಮತ್ತೇನೂ ಇಲ್ಲ ಎಂಬುದಾಗಿ ಹೇಳುವಂಥವಳಾಗಿದ್ದಾಳೆ. ಅದು ಎಲೀಷ ಪ್ರವಾದಿ ಕೇಳಿದ ಅದೇ ಪ್ರಶ್ನೆಯನ್ನು ದೇವರು ನಮ್ಮ ಬಳಿಯಲ್ಲಿ ಕೇಳುವಂಥವನಾಗಿದ್ದಾನೆ. ಅದು ದೊಡ್ಡದಾಗಿರಬಹುದು, ಚಿಕ್ಕದಾಗಿರಬಹುದು, ಯಾವುದೇ ಆಗಿರಬಹುದು, ನಿನ್ನ ಬಳಿಯಲ್ಲಿ ಏನಿದೆ ಎಂಬುದಾಗಿ ದೇವರು ನಮ್ಮನ್ನು ಸಹ ಇವತ್ತು ಪ್ರಶ್ನೆ ಮಾಡುವಂಥವನಾಗಿದ್ದಾನೆ. ಹಾಗೆ ನಮ್ಮಲ್ಲಿ ಇರುವುದನ್ನು ದೇವರಿಗೆ ಒಪ್ಪಿಸಿಕೊಡುವುದಾದರೆ, ನಮ್ಮಲ್ಲಿ ಇರುವಂತಹ ಕಾರ್ಯಗಳಿಂದಲೇ ದೇವರು ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು ನಮಗೆ ಮಾಡಿ ತೋರಿಸುವಂಥವನಾಗಿದ್ದಾನೆ. ಆದರೆ ನಮ್ಮಲ್ಲಿ ಇರುವುದನ್ನು ದೇವರಿಗೆ ಒಪ್ಪಿಸಿಕೊಡುವುದು ಬಹಳ ಬಹಳ ಮುಖ್ಯವಾಗಿದೆ. ಪ್ರಿಯ ಕೇಳುಗರೆ, ಇಲ್ಲಿ ತನ್ನಲ್ಲಿರುವ ಸ್ವಲ್ಪವನ್ನು ಈ ವಿಧವೆ ಯಾವಾಗ ಎಲೀಷನಿಗೆ ನೀಡುವವಳಾಗಿದ್ದಾಳೋ ಆವಾಗ ನಾವು ನೋಡಬಹುದಾಗಿದೆ ದೇವರು ಒಂದು ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. 2 ಅರಸುಗಳು 4:3 ನಾವು ನೋಡುವುದಾದರೆ, ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಉಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ ಎಂದು ಹೇಳಿದನು. ಏನು ಹೇಳ್ತಕ್ಕಂಥವನಾಗಿದ್ದಾನೆ, ನೀನು ಹೋಗು, ನಿನ್ನ ನೆರೆಯವರಿಂದ ಸಿಕ್ಕಿದಷ್ಟು, ಎಷ್ಟು ಸಿಕ್ತಕ್ಕಂಥದ್ದಾಗಿದೆ ಆ ಬರೀ ಪಾತ್ರೆಗಳನ್ನು ನೀನು ತೆಗೆದುಕೊಂಡು ಬಾ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಇಲ್ಲಿ ಎಲೀಷನು ದೊಡ್ಡ ಅದ್ಭುತ ಕಾರ್ಯಗಳನ್ನು ಈ ವಿಧವೆಗೆ ಮಾಡಲು ಮುಂದಾಗುವಂಥವನಾಗಿದ್ದಾನೆ. ಅದಕ್ಕೋಸ್ಕರ ಹೇಳುವಂಥವನಾಗಿದ್ದಾನೆ, ನಿನ್ನ ನೆರೆಯವರ ಬಳಿಗೆ ಹೋಗು, ನಿನ್ನ ಅಕ್ಕಪಕ್ಕದವರ ಮನೆಗೆ ಹೋಗು, ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳುವಂಥವನಾಗಿದ್ದಾನೆ. ಬರೀ ಖಾಲಿ ಇರುವ ಪಾತ್ರೆಗಳನ್ನು ತೆಗೆದುಕೊಂಡು ಬರುವಂತೆ ಹೇಳುವಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಂತರ ನಡೆಯತಕ್ಕಂಥ ಅದ್ಭುತ ಕಾರ್ಯದ ಬಗ್ಗೆ ನೋಡುವುದಾದರೆ, 2 ಅರಸುಗಳು 4:4 ನಾವು ನೋಡುವುದಾದರೆ, ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರೆದುಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹುಯ್ದು ತುಂಬುಗಳನ್ನೆಲ್ಲ ಒತ್ತಿಗಿಡು ಎಂದು ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆಕೆಯು ಹೋಗಿ ಮಕ್ಕಳನ್ನು ಆ ಒಂದು ಕೋಣೆ ಒಳಗೆ ಕರೆದುಕೊಂಡು ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಆ ಪಾತ್ರೆಯನ್ನೇ ಎಣ್ಣೆಯನ್ನು ಹುಯ್ತಕ್ಕಂಥವಳಾಗಿದ್ದಾಳೆ. ಯಾವಾಗ ಆ ಪಾತ್ರೆಯಲ್ಲಿ ಎಣ್ಣೆ ಹುಯ್ತಕ್ಕಂಥವಳಾಗಿದ್ದಾಳೋ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಆ ಎಣ್ಣೆ ಉಕ್ಕಿ ಹರಿಯತಕ್ಕಂಥದ್ದಾಗಿದೆ, ಪಾತ್ರೆ ತುಂಬಿ ಹೊರಸೋಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುವರೆ, ನಾವು ಸಹ ದೇವರ ಬಳಿಗೆ ಬರುವಾಗ ಬರೀ ಪಾತ್ರೆಯಾಗಿ ಕರ್ತನ ಬಳಿಗೆ ನಾವು ಬರುವುದಾದರೆ ಆತನು ಸಹ ನಮ್ಮನ್ನು ಆತ್ಮನ ಫಲಗಳಿಂದ ತುಂಬಿಸುವಂಥವನಾಗಿದ್ದಾನೆ, ಆತನ ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿಸುವಂಥವನಾಗಿದ್ದಾನೆ, ನಮ್ಮ ಕೊರತೆಗಳನ್ನೆಲ್ಲ ನೀಗಿಸುವಂಥವನಾಗಿದ್ದಾನೆ. ಆದರೆ ಆತನ ಬಳಿಗೆ ನಾವು ಬರೀ ಪಾತ್ರೆಯಾಗಿ ಒಪ್ಪಿಸಿಕೊಟ್ಟಾಗ ಮಾತ್ರ ಅದು ಸಾಧ್ಯವಾಗ್ತಕ್ಕಂಥದ್ದಾಗಿದೆ. ಇಲ್ಲಿ ಪ್ರವಾದಿ ಹೇಳುವಂಥವನಾಗಿದ್ದಾನೆ, ಆ ವಿಧವೆ ಸ್ತ್ರೀಗೆ ಹೇಳುವಂಥವಳಾಗಿದ್ದಾಳೆ. ಸರಿಯಾಗಿ ಎಲೀಷನ ಮಾತಿಗೆ ವಿಧೇಯರಾದ ಕಾರಣದಿಂದ ಒಂದು ದೊಡ್ಡ ಅದ್ಭುತ ಅಲ್ಲಿ ನಡೆಯಿತು ಎಂಬುದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ನಾವು ಸಹ ದೇವರ ಮಾತಿಗೆ ಪರಿಪೂರ್ಣರಾಗಿ ವಿಧೇಯರಾದಾಗ ನಮ್ಮ ಜೀವಿತದಲ್ಲೂ ಸಹ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು ದೇವರು ಮಾಡುವಂಥವನಾಗಿದ್ದಾನೆ. ವಿಧವೆಯ ಮನೆಯಲ್ಲಿ ನಡೆದಂಥ ಅದ್ಭುತಗಳನ್ನು ನಾವು ನೋಡುವಾಗ ಪಾತ್ರೆಯ ಎಲ್ಲ ಪಾತ್ರೆಗಳು ಉಕ್ಕಿ ಹರಿಯುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 2 ಅರಸುಗಳು 4:6 ನಾವು ನೋಡುವುದಾದರೆ, ಪಾತ್ರೆಗಳು ತುಂಬಿದಾಗ ಆಕೆಯು ಮಗನಿಗೆ ಇನ್ನೊಂದು ಪಾತ್ರೆಯನ್ನು ತಂದು ಕೊಂಡು ಬಾ ಎಂಬುದಾಗಿ ಹೇಳುವಂಥವಳಾಗಿದ್ದಾಳೆ. ಆದರೆ ಅವನು ಹೇಳುವಂಥವನಾಗಿದ್ದಾನೆ, ಪಾತ್ರೆಗಳು ತೀರಿ ಹೋಗಿವೆ ಎಂದು ಉತ್ತರ ಕೊಟ್ಟ ತಕ್ಷಣವೇ ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ದೇವರು ಇವತ್ತು ಅದ್ಭುತಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ನಮ್ಮನ್ನು ನಾವು ಬರೀ ಪಾತ್ರೆಗಳಾಗಿ ದೇವರಿಗೆ ಅರ್ಪಿಸಿಕೊಟ್ಟಾಗ ದೇವರು ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡ್ತಕ್ಕಂಥವನಾಗಿದ್ದಾನೆ. ಯಾವಾಗ ಇನ್ನು ಪಾತ್ರೆಗಳು ಇಲ್ಲ ಎಂದು ಆತನು ತನ್ನ ತಾಯಿಗೆ ಹೇಳುವಂಥವನಾಗಿದ್ದಾನೋ ಆವಾಗ ಪಾತ್ರೆಗಳಲ್ಲಿ ಎಣ್ಣೆ ಉಕ್ಕುವುದು ನಿಂತು ಹೋಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಮ್ಮ ಜೀವಿತದಲ್ಲೂ ಸಹ ಸಾಕು ಎನ್ನುವ ಮಟ್ಟಿಗೆ ದೇವರು ಅದ್ಭುತಗಳನ್ನು ಮಾಡುವವನಾಗಿದ್ದಾನೆ. ನಮ್ಮ ಮನೆಗಳಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಅದ್ಭುತಗಳನ್ನು ಮಾಡುವಂಥವನಾಗಿದ್ದಾನೆ. ಈ ಅದ್ಭುತ ಮಾಡಿದ ಉದ್ದೇಶವೇನೆಂದರೆ, 2 ಅರಸುಗಳು 4:7 ನಾವು ನೋಡುವಂಥವರಾಗಿದ್ದೇವೆ. ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದನ್ನೆಲ್ಲ ತಿಳಿಸಿದಳು. ಅವನು ಹಾಕಿಗೆ ಹೋಗಿ ಎನ್ನವನ್ನು ಮಾರಿ ಸಾಲ ತೀರಿಸು, ಉಳಿದ ಹಣವನ್ನು ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಎಂದು ನಿಮ್ಮದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಡೆದ ಘಟನೆಗಳನ್ನು ಪ್ರವಾದಿಯಾದ ಎಲೀಸನ ಬಳಿಗೆ ತಿಳಿಸಿದಾಗ ಅವನು ಹೇಳ್ತಕ್ಕಂಥವನಾಗಿದ್ದಾನೆ ಆ ಸ್ತ್ರೀಗೆ, ನೀನು ಹೋಗಿ ಈ ಎಣ್ಣೆಯನ್ನು ಮಾರಿ ಸಾಲವನ್ನು ತೀರಿಸು ಎಂಬುದಾಗಿ ಅವನು ಹೇಳುವಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಇವತ್ತು ಈ ಸಾಲ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂತಂದರೆ, ಸುವಾರ್ತೆ ಅಂತಕ್ಕಂಥ ಸಾಲವನ್ನು ದೇವರು ನಮ್ಮ ಮೇಲೆ ಹೊರಿಸಿದ್ದಾನೆ. ಎಣ್ಣೆ ಅಂತಕ್ಕಂಥದ್ದು ಪರಿಶುದ್ಧಾತ್ಮನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ನಾವು ಪರಿಶುದ್ಧಾತ್ಮ ಭರಿತರಾಗಿ ಹೇಗೆ ಆದಿ ಅಪೋಸ್ತಲರು ಸುವಾರ್ತೆಯನ್ನು ಸಾರಿದರು, ಕೊನೆ ಕಾಲದಲ್ಲಿ ನಾವು ಸಹ ಆದಿ ಅಪೋಸ್ತಲ ರೀತಿಯಲ್ಲಿ ಸುವಾರ್ತೆಯನ್ನು ಸಾರಬೇಕಾಗಿದೆ. ಯಾಕೆಂದರೆ ಅನೇಕ ಜನರು ಇವತ್ತು ಈ ಪಾಪ ಅಂತಕ್ಕಂಥ ಸಾಲದ ಮುಖಾಂತರವಾಗಿ ಸೈತಾನನ ದಾಸತ್ವಕ್ಕೆ ಒಳಗಾಗಿದ್ದಾರೆ. ನಾವು ಸಹ ಈ ಕೊನೆ ಕಾಲದಲ್ಲಿ ಈ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡು ನಾವು ದೇವರ ಸುವಾರ್ತೆಯನ್ನು ಸಾರಿ ಆ ಸಾಲವನ್ನು ಮುಗಿಸಬೇಕಾಗಿದೆ. ಪ್ರಿಯ ಕೇಳುಗರೆ, ಯಾಕೆ ಅವತ್ತು ಎಲಿಯನ ಮೂಲಕವಾಗಿ ಎರಡರಷ್ಟು ಆತ್ಮನನ್ನು ಎಲೀಷ ಪ್ರವಾದಿ ಕೇಳಿಕೊಂಡನು ಅಂದರೆ ಅದನ್ನು ಮತ್ತೊಬ್ಬರಿಗೆ ಅದನ್ನು ತಿಳಿಕೊಡಲು. ಪ್ರಿಯ ಕೇಳುಗರೆ, ಆತ್ಮನನ್ನು ಮತ್ತೊಬ್ಬರಿಗೆ ತಿಳಿಸಲು, ಅದೇ ರೀತಿಯಾಗಿ ನಮಗೂ ಸಹ ಇವತ್ತು ಎರಡರಷ್ಟು ಆತ್ಮನ ಫಲವನ್ನು ದೇವರು ಕೊಡ್ತಕ್ಕಂಥನಾಗಿದ್ದಾನೆ. ಖ್ಯಾತಿಗೋಸ್ಕರ ಅಂತಂದರೆ ಅನೇಕರು ಪಾಪದ ಸಾಲದಲ್ಲಿ ಸಿಕ್ಕಿಕೊಂಡಿದ್ದಾರೆ, ಅವರನ್ನು ಬಿಡುಗಡೆ ಮಾಡಲಿಕ್ಕೋಸ್ಕರ. ಹೌದು, ನಾನು ಈ ಒಂದು ಸುವಾರ್ತೆ ಅಂತಕ್ಕಂಥ ಸಾಲವನ್ನು ತೀರಿಸ್ತಕ್ಕಂಥವನಾಗಿದ್ದೇನೆ, ಅದು ಎಲ್ಲರಿಗೂ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ನೀವು ನೆನೆಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ, ಹೌದು ದೇವ, ನಿನ್ನ ಪರಿಶುದ್ಧಾತ್ಮನನ್ನು ಎರಡರಷ್ಟು ನಮಗೆ ಸುರಿಯಪಡಿಸು ಸ್ವಾಮಿ. ಆ ನಿಟ್ಟಿನಲ್ಲಿ ರಾಜ, ಹೇಗೆ ಆ ಬಡ ವಿಧವೆ ಮನೆಯಲ್ಲಿ ಸಾಲದ ಸಮಸ್ಯೆಯಿಂದ ನೀನು ಬಿಡುಗಡೆ ಮಾಡಿದೆ, ಅದೇ ರೀತಿಯಾಗಿ ನಾವು ಸಹ ಇವತ್ತು ಪಾಪ ಎಂತಕ್ಕಂಥ ಆ ಸಾಲದ ಬಂಧನದಲ್ಲಿ ಸೈತಾನನ ದಾಸತ್ವದಲ್ಲಿ ಅನೇಕರು ಸಿಕ್ಕಿಕೊಂಡಿದ್ದಾರೆ. ಅವರನ್ನು ಬಿಡುಗಡೆಯನ್ನು ಮಾಡಲು ನಿನ್ನ ಪರಿಶುದ್ಧಾತ್ಮನ ಎರಡರಷ್ಟು ಬಲ ಬೇಕು ಸ್ವಾಮಿ. ಆ ಸುವಾರ್ತೆಯನ್ನು ಸಾರಿ ಅವರನ್ನು ಆ ದಾಸತ್ವದಿಂದ ಆ ಸಾಲದಿಂದ ಬಿಡುಗಡೆಗೊಳಿಸಲು ನಮಗೆ ಸಹಾಯ ಮಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಎಲ್ಲರೂ ನಿನ್ನ ಸತ್ಯವನ್ನು ಅರಿತುಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ.